अजरम विमनम सदा आनंद तीर्थ मतलब तापत्रयापहम मिथ्या सिद्धांत दुद्धांत विध्वंसन विचक्षण जयतीर्थाख्यतनिर्भासता नो हृदंबरे मत्तिकल्पितकल्पोयम् प्रत्यर्थिगतकेसरी व्यासतीर्थगुरुर्भूयात् अस्मदिष्टात सिद्धये तपो विद्या विरक्त्यादि सद्गुणोगाकरानां वादिराजगुरुं वन्दे हैग्रीवप्राश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादि द्वान्त्रवये वैष्णवेन्दीवरेन्दवे श्रीराघवेन्द्रगुरुवे नमो चिन्तयाळवे आपादमौलिपर्यन्तं गुरूणामाप्यस्मरे तेन विघ्नाः प्रणश्यन्ति सिद्ध्यन्त मनोरथाः हरिः ओं श्री गुरुभ्यो नमः नावु ಶ್ರೀ ಶನೈಶ್ಚರ ಕೃತ ನರಸಿಂಹ ಸ್ತುತಿ ಅದರ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಸ್ವಲ್ಪ ಲಾಂಗ್ ಗ್ಯಾಪ್ ಬಂದಿದೆ. ಲಾಸ್ಟ್ ಕ್ಲಾಸ್ನಲ್ಲಿ 7ನೇ ಶ್ಲೋಕ ಅದನ್ನು ನೋಡಿದ್ದೀವಿ. ಯೋ ನೈಜ ಭಕ್ತ ಮನಲಾಂಬುದಿ ಭೂದರೋಗ್ರ ಶೃಂಗ ಪ್ರಪಾತ ವಿಷದಂತಿ ಸರೀಶ್ರುಪೇಭ್ಯ ಸರ್ವಾತ್ಮಕ ಪರಮಕಾರುಣಿಕೋ ರರಕ್ಷ ಸತ್ವಂ ನೃಸಿಂಹ ಮೈ ದೇಹಿ ಕೃಪಾವಲೋಕ. ಮೈ ದೇಹಿ ಅಲ್ಲ, ಮೈ ದೇಹಿ. ದೇಹಿ ಅಂದ್ರೆ ಮೊದಲನೇ ಶ್ಲೋಕದಲ್ಲಿ ಹೇಳಿದಂತೆ ಕೊಡು ಅಂಥೇಳಿ, ನನ್ನ ಮೇಲೆ ನನ್ನಲ್ಲಿ ನಿನ್ನ ಕೃಪಾದೃಷ್ಟಿಯನ್ನು ಇಡು. ದೇಹಿ ನಿಧೇಹಿ ಅನ್ನುವುದಕ್ಕೆ ಇಡು ಅಂಥೇಳಿ. ಆದ್ದರಿಂದ ಮಹಾಪ್ರಾಣ ಧಕಾರಕ್ಕೆ ಮಹಾಪ್ರಾಣದಿಂದ ಹೇಳುವುದು ಸ ತ್ವಂ ನೃಸಿಂಹ ಮಯಿ ದೇಹಿ ಕೃಪಾವಲೋಕಂ ಅಂಥೇಳಿ. ಇಲ್ಲಿ ಅದೇ ಯಾ ಅಂದ್ರೆ ಯಾವ ಸರ್ವಾತ್ಮಕ ಸರ್ವಾಂತರ್ಯಾಮಿಯಾದಂತಹ ಪರಮಕಾರುಣಿಕ ಅತ್ಯಂತ ಕರುಣಾಮಯನಾದಂತಹ ಶ್ರೀಹರಿ ನೈಜ ಭಕ್ತಂ ತನ್ನ ಪ್ರಿಯ ಭಕ್ತನಾದ ಚಿಕ್ಕ ಬಾಲಕನಾದಂತಹ ಸಹಜ ಜ್ಞಾನ ಭರಿತನಾಗಿರುವಂತಹ ಪ್ರಹ್ಲಾದರಾದರನ್ನು ಅವರು ಏನು ಮಾಡಿದ ಪರಮಾತ್ಮ ಕಾಪಾಡಿದ. ಅವನ ತಂದೆಯ ಅಂದ್ರೆ ಏನು ಮಾಡಿದ, ಅವನ ತಂದೆಯಾದಂತಹ ಹಿರಣ್ಯಕಶಿಪು ಆ ಪ್ರಹ್ಲಾದನಿಗೆ ಕಷ್ಟ ಕೊಡಬೇಕಂತ ಹೇಳಿ, ಯಾಕಂದ್ರೆ ಪ್ರಹ್ಲಾದ ತನ್ನನ್ನು ಕೀರ್ತಿಸದೆ ಹರಿಯನ್ನು ಕೀರ್ತಿಸಿದ್ದಾನೆನ್ನುವ ಸಿಟ್ಟಿನಿಂದ ತನ್ನ ಮಗನೇ ಆದರೂ ಕೂಡ ಪ್ರಹ್ಲಾದನನ್ನು ಬೆಂಕಿಗೆ ಹಾಕ್ತಾನೆ, ಸಮುದ್ರಕ್ಕೆ ಹಾಕ್ತಾನೆ, ಇವೆಲ್ಲ ಮಾಡ್ತಾನೆ. ಅದಕ್ಕೆ ಅನಲ ಬೆಂಕಿಗೆ ತಳ್ಳುವುದು, ಅಂಬುದಿ ಸಮುದ್ರಕ್ಕೆ ಹಾಕುವುದು, ಭೂಧರ ಪರ್ವತದ ಮೇಲಿಂದ ಉಗ್ರ ಭಯಂಕರವಾಗಿರುವಂತಹ ಶೃಂಗ ಶಿಖರದಿಂದ ಪ್ರಪಾತ ಕೆಳಗೆ ಬೀಳಿಸುವುದು ಪರ್ವತಗಳಿಂದ, ಈ ವಿಧವಾಗಿ ವಿಷ ಅಂದ್ರೆ ವಿಷಪಾನ ಮಾಡಿಸುವುದು, ಇಲ್ಲ ಹಾವುಗಳನ್ನು ಕಚ್ಚಿಸಿ ಅದರ ಮೂಲಕವಾಗಿ ವಿಷ ಕೊಡುವುದು, ದಂತಿ ಆನೆಗಳಿಂದ ದಿಗ್ಗಜಗಳಿಂದ ತುಳಿಸುವುದು, ಸರೀಸೃಪೇಭ್ಯ ಹಾವುಗಳು ವಿಷದಪ್ಪಗಳಿಂದ ಕಚ್ಚಿಸುವುದು, ಇದೆಲ್ಲ ಮಾಡಿದ್ರು ಕೂಡ ಇನ್ನೂ ಇದರ ಸಾಯಿಸುವ ಪ್ರಯತ್ನಗಳೆಲ್ಲ ಏನೋ ಮಾಡ್ತಾನೆ. ದುಷ್ಟಮಂತ್ರ ಶಕ್ತಿಗಳು, ಮಾಯಾಜಾಲಗಳು, ಕುರುಜಂತುಗಳು ಗುಹೆಗಳಲ್ಲಿ ಬೋನುಗಳಲ್ಲಿ ನಿರ್ಬಂಧ ಮಾಡುವುದು, ಆಹಾರ ಕೊಡದೇ ಇರುವುದು, ಗಾಳಿ ವಾಯು ನೆರೆಗಳಿಗೆ ಹಾಕುವುದು, ಪರ್ವತಾಕಾರ ಪಾಷಾಣಗಳಿಂದ ಜಜ್ಜೋದು, ಕುದಿಯೋದು, ಎಣ್ಣೆ ಕುದಿಯಿಸುವಂತಹ ಎಣ್ಣೆಯಲ್ಲಿ ಹಾಕುವುದು, ಮುಂತಾದಂತಹ ನಾನಾ ರೀತಿ ಹಿಂಸೆಗಳನ್ನು ಮಾಡ್ತಾನೆ. ಎಲ್ಲದರಿಂದಲೂ ಕೂಡ ಪರಮಾತ್ಮ ರರಕ್ಷಾ ಸ್ವಲ್ಪ ಕಷ್ಟವಿಲ್ಲದೆ ಕಾಪಾಡಿದ ಅನ್ನೋದನ್ನು ನೋಡಿದ್ದೀವಿ. ಅಂತಹ ಸತ್ವಂ ನೃಸಿಂಹ ಅಂತಹ ಸ್ವಾಮಿಯಾದ ಕರುಣಾಮಯನಾದ ಶ್ರೀ ನರಸಿಂಹದೇವರೇ, ನೀನು ಮಯಿ ನನ್ನಲ್ಲಿ ಕೃಪಾವಲೋಕಂ ಕೃಪಾದೃಷ್ಟಿ ಕರುಣಾದೃಷ್ಟಿಯನ್ನು ದೇಹಿ ಇಡು ಅಂತ ಹೇಳಿದಾಗ ಅದರಲ್ಲಿ ವಿಶೇಷಾಂಶಗಳೆಲ್ಲ ನಾವು ನೋಡಿದ್ದೀವಿ. ಭಕ್ತಿಗೆ ಅನುಗುಣವಾಗಿ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ ಅಂಥೇಳಿ, ಅಂದ್ರೆ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡ್ತಾನೆ. ಕಾಪಾಡುವಾಗ ಅವರವರು ಮಾಡುವಂತಹ ಭಕ್ತಿಗೆ ಅನುಗುಣವಾಗಿಯೇ ರಕ್ಷಣೆಯನ್ನು ಕೊಡ್ತಾನೆ ಅನ್ನೋದನ್ನು ನಾವು ನೋಡಿದ್ದೀವಿ. ಏನಂತ ಹೇಳಿದರೆ ಇಲ್ಲಿ ಭಕ್ತಿಗೆ ಅನುಗುಣವಾಗಿ ರಕ್ಷಣೆ ಕೊಡ್ತಾನೆ ಅಂತ ಹೇಳಿದಾಗ ಪರಮಾತ್ಮ ಸರಿ ಭಕ್ತಿಗೆ ಅನುಗುಣವಾಗಿ ರಕ್ಷಣೆ ಕೊಡ್ತಾನೆ. ಹಿರಣ್ಯಕಶಿಪು ಏನೇನೋ ಪೀಡೆ ಕೊಡಬೇಕಂತ ಮಾಡಿದ, ಅವು ಯಾವುದು ಎಲ್ಲ ವಿಫಲವಾಯಿತು. ಅಂದ್ರೆ ಪ್ರಹ್ಲಾದನಿಗೆ ಏನು ತೊಂದರೆ ಆಗಲಿಲ್ಲ, ಪರಮಾತ್ಮ ಕಾಪಾಡಿದ ಆದ್ದರಿಂದ ಹಿರಣ್ಯಕಶಿಪು ಏನು ಕಷ್ಟ ಕೊಡ್ಲಕ್ಕಾಗಲಿಲ್ಲ ಅವನಿಂದ. ಸೊ ಹಿರಣ್ಯಕಶಿಪು ಇಸ್ ಇನ್ನೋಸೆಂಟ್, ಐ ಮೀನ್ ಇನ್ನೋಸೆಂಟ್ ಅಂತ ಹೇಳೋದಿಲ್ಲ, ಅವನನ್ನು ಶಿಕ್ಷೆ ಕೊಡದೆ ಬಿಟ್ಬಿಡ್ಬೋದಾ, ಯಾಕಂದ್ರೆ ಪ್ರಹ್ಲಾದನ ಶಿಕ್ಷೆ ಮಾಡೋದು ಕಷ್ಟ ಕೊಡ್ಲಕ್ಕಾಗಲಿಲ್ಲವಲ್ಲ ಅಂತ ಹೇಳಿದ್ರೆ, ಆದರೆ ನಾವು ಮನಸ್ಸಿನಲ್ಲಿ ಏನಿದೆ ಅನ್ನೋದು ಭಾವನೆಗಳು ಮುಖ್ಯ. ಪ್ರಹ್ಲಾದನಿಗೆ ಶಿಕ್ಷೆ ಪೀಡೆ ಕೊಡಬೇಕನ್ನುವ ಉದ್ದೇಶದಿಂದ ಮಾಡಿದ, ಆದ್ದರಿಂದ ಅವನಿಗೆ ಶಿಕ್ಷೆ ಕೊಡಲೇಬೇಕು. ಆದ್ದರಿಂದ ಅದು ಭಕ್ತನಿಗೆ ತೊಂದರೆ ಕೊಡುವುದರಲ್ಲಿ ಸಕ್ಸೀಡ್ ಆಗಿದರೂ ಆಗದೇ ಇದ್ದರೂ ಭಕ್ತರಿಗೆ ತೊಂದರೆ ಕೊಟ್ಟರೆ ಭಗವಂತ ಬಿಡುವುದಿಲ್ಲ, ಶಿಕ್ಷೆಯನ್ನು ಕೊಡ್ತಾನೆ. ಆದ್ದರಿಂದ ಆ ಭಗವಂತ ಕಾಪಾಡುವ ರಕ್ಷಣೆ ಕೊಡುವ ರೀತಿ ಭಕ್ತಿಗೆ ಅನುಗುಣವಾಗಿರುತ್ತೆ. ಭಕ್ತಿಗೆ ಅನುಗುಣವಾದ ರಕ್ಷಣೆಯನ್ನೇ ಭಗವಂತ ಕೊಡ್ತಾನೆ. ಉದಾಹರಣೆಗೆ ನೋಡ್ರಿ, ಗಜೇಂದ್ರ ಉಪಾಖ್ಯಾನ, ಅಲ್ಲಿ ಕೂಡ ಗಜರಾಜನನ್ನು ಪರಮಾತ್ಮ ಮೊಸಳಿಯ ಬಾಯಿಯಿಂದ ಕಾಪಾಡಿದ. ಇಲ್ಲಿ ಹೇಗಾದ್ರೆ ಪ್ರಹ್ಲಾದನನ್ನು ಹಿರಣ್ಯಕಶಿಪುನಿಂದ ಕಾಪಾಡಿದ್ದಾನೋ ಅಲ್ಲಿ ಕಾಪಾಡಿದ, ಆದರೆ ಅಲ್ಲಿ ಗಜರಾಜ ಮೊರೆ ಹೊಕ್ಕಿದಾಗ ಬಂದು ಕಾಪಾಡಿದ, ಇಲ್ಲಿ ಪ್ರಹ್ಲಾದ ಸ್ಮರಣೆ ಮಾಡ್ತಾ ಇದ್ದಾನೆ ಅಷ್ಟೇ ಬಂದು ಕಾಪಾಡ್ತಾ ಇದ್ದಾನೆ. ಏನು ಅಲ್ಲಿಗೆ ಇಲ್ಲಿಗೇನು ವ್ಯತ್ಯಾಸ ಅಂತ ಹೇಳಿದರೆ, ಗಜರಾಜನ ಕಾಯುವ ರೀತಿಯಲ್ಲಿ ಮೊಸಳೆ ಬಾಯಿನಿಂದ ಗಜರಾಜ ಅವನು ಸಿಕ್ಕಿ ಬಹಳ ಪೀಡೆಗೆ ಒಳಗಾದ ಮೇಲೆ ಕಾಪಾಡಿದ, ಪ್ರಹ್ಲಾದನಿಗೆ ಯಾವ ಪೀಡೆಯನ್ನು ಬರದೆ ಕಾಪಾಡಿದ. ಸೊ ಪ್ರಹ್ಲಾದನಿಗೂ ಆ ಗಜರಾಜನ ದೇಹದಲ್ಲಿರುವ ಗಂಧರ್ವನಿಗೂ ಅಫ್ಕೋರ್ಸ್ ತಾರತಮ್ಯ ವ್ಯತ್ಯಾಸ ಇದೆ, ಅಷ್ಟೇ ಅಲ್ಲದೆ ಅಪ್ರೋಚ್ನಲ್ಲಿ ಕೂಡ ವ್ಯತ್ಯಾಸ ಇದೆ. ಏನಂತ ಹೇಳಿದರೆ, ಗಂಧರ್ವ ಆ ಗಜರಾಜನ ದೇಹದಲ್ಲಿರುವಂತಹ ಗಂಧರ್ವ ಮೊದಲು ಹರಿಯನ್ನು ಮರೆತಿದ್ದ, ಆದ್ದರಿಂದ ಮೊಸಳಿ ಬಾಯಿಗೆ ಸಿಲುಕಿದ, ಆವಾಗ ಹರಿಯನ್ನು ಮೊರೆ ಹೊಕ್ಕಿದ, ಹರಿಯ ಸ್ಮರಣ ತಂದುಕೊಂಡ, ಹರಿಯನ್ನು ಮೊರೆ ಹೊಕ್ಕಿದಾಗ ತಕ್ಷಣ ಹರಿ ಬಂದು ಕಾಯ್ದ. ಅಂದರೆ ಮೊದಲು ಮರೆತು ಮರಳಿ ಸ್ಮರಿಸಿ ಮೊರೆ ಹೊಕ್ಕಿದ ಕರಿಯನ್ನು ಮಕರಿಯಿಂದ ಪಾರುಗಾಣಿಸಿದ, ಕರಿ ಗಜರಾಜ ಮಕರಿ ಮೊಸಳಿ ಅದರಲ್ಲಿಯಿಂದ ಪಾರುಗಾಣಿಸಿದ. ಸೊ ಅಲ್ಲಿ ಪ್ರಹ್ಲಾದ, ಆದರೆ ಇಲ್ಲಿ ಪ್ರಹ್ಲಾದನ ಕೇಸ್ನಲ್ಲಿ ಪ್ರಹ್ಲಾದ ಹರಿಯನ್ನು ಯಾವತ್ತೂ ಮರೆಯಲಿಲ್ಲ, ಆದ್ದರಿಂದ ಕ್ಷಣ ಕ್ಷಣವೂ ಹರಿ ಕಾಪಾಡ್ತಾ ಬಂದ. ತಂದೆಗೆ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ಕಂಬದಿಂದ ಬಂದು ತನ್ನ ಭಕ್ತನಿಗೆ ಹಾನಿಗೈಸಲು ಎನಿಸಿದ ಮಾತ್ರಕ್ಕೆ ಶಿಕ್ಷೆಯನ್ನು ಕೊಟ್ಟಿದ. ನಿಜವಾಗಿ ನೋಡಿದರೆ ಹಾನಿಗೈಸಲಕ್ಕೆ ಆಗಲಿಲ್ಲ, ಹಿರಣ್ಯಕಶಿಪುವಿನ ಉದ್ದೇಶವಾಗಿತ್ತು ಹಾನಿ ಮಾಡಬೇಕು ಪ್ರಹ್ಲಾದನಿಗೆ ಅಂಥೇಳಿ, ಆದರೆ ಪ್ರಹ್ಲಾದನಿಗೆ ಯಾವ ಹಾನಿಯೂ ಆಗಲಿಲ್ಲ. ಹಾನಿಗೈಸಲು ಎಣಿಸಿದ ಮಾತ್ರಕ್ಕೆ ಅದೇ ಮಹಾ ಅಪರಾಧ ಅಂತ ಹೇಳಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಲೋಕ ಕಲ್ಯಾಣವನ್ನು ಮಾಡಿದ. ಯಾಕಂದ್ರೆ ಒಂದು ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಎಷ್ಟೋ ಜನಕ್ಕೆ ಪೀಡೆ ಮಾಡಿದ, ಎಷ್ಟೋ ಜನಕ್ಕೆ ಪೀಡೆ ಮಾಡಿದಕ್ಕೆ ಭಗವಂತ ಶಿಕ್ಷೆ ಕೊಡಲಿಲ್ಲ, ಪ್ರಹ್ಲಾದನಿಗೆ ಪೀಡೆ ಮಾಡಿದಾಗ ಬಂದು ಶಿಕ್ಷೆ ಕೊಟ್ಟ. ಏನು ರೀ ಅದು ಅಂತ ಹೇಳಿದರೆ, ವ್ಯತ್ಯಾಸ ಏನು? ಪ್ರಹ್ಲಾದನಂತಹ ಉತ್ತಮ ಭಕ್ತನನ್ನು ಪೀಡಿಸಿದರೆ ಭಗವಂತ ಕ್ಷಮಿಸುವುದಿಲ್ಲ ಅನ್ನೋದನ್ನು ಲೋಕಕ್ಕೆ ತೋರಿಸಿಕೊಟ್ಟ. ಆದ್ದರಿಂದ ನಿತ್ಯ ಸ್ಮರಣೆಯ ಮಹಾತ್ಮೆ ಎಂತಾದ್ದು ಅಂತ ಗೊತ್ತಾಗತ್ತೆ ಒಂದು. ಎರಡನೇದಾಗಿ, ಸರಿ ನಾವು ಏನು ಮಾಡಬೇಕು? ಓಹ್, ನಾವು ಕೂಡ ಪ್ರಹ್ಲಾದನಂತೆ ಇರಬೇಕು, ಆವಾಗ ನಮಗೆ ಯಾವ ಕಷ್ಟವೂ ಬರೋದಿಲ್ಲ. ಗಜರಾಜನಂತೆ ಇದ್ರೆ ಕಷ್ಟ ಬರುತ್ತೆ ಅಂತ ಹೇಳಿದರೆ, ಆದರೆ ಚಿಂತನೆ ಮಾಡುವುದು ಸುಲಭ, ಮಾಡುವುದು ಕಷ್ಟ. ನಾವು ನಿತ್ಯ ಸ್ಮರಣೆಯ ಸಾಮರ್ಥ್ಯವು ಇಲ್ಲದವರಾದ್ದರಿಂದ ಪ್ರಹ್ಲಾದನಂತೆ ಇರೋದು ದುರ್ಗಮ ಕಷ್ಟ. ಆದರೆ ನಮಗೆ ಅಷ್ಟೇ ಅಲ್ಲದೆ, ನಾವು ಆ ಗಜರಾಜನಂತೆಲೂ ಇಲ್ಲ, ನಾವು ಗಜರಾಜನ ಪ್ರೀವಿಯಸ್ ಸ್ಟೇಜ್ನಲ್ಲಿ ಇದ್ದಂತೆ ಇದ್ದೀವಿ ಹೊರತು ಸೆಕೆಂಡ್ ಸ್ಟೇಜ್ನಲ್ಲಿ ಇದ್ದಂತೆ ಇಲ್ಲ. ನಾವು ಮತ್ತ ಗಜನಂತೆ ಸಂಸಾರದಲ್ಲಿ, ಅಲ್ಲಿ ಗಜರಾಜ ಒಂದು ಮೊಸಳಿಗೆ ಸಿಗಾಕೊಂಡ, ನಮಗೆ ಇರುವ ಮೊಸಳಿಗಳು ಒಂದಲ್ಲ, ಅನೇಕ ಮೊಸಳಿಗಳಿದೆ ನಮಗೆ. ಅರಿಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋದು ಒಂದೊಂದು ಒಂದೊಂದು ಮೊಸಳೆಯಾಗಿ ನಮಗೆ ನಿಂತುಕೊಂಡಿದೆ. ಅಷ್ಟ ಮದಗಳು, ತಾಪತ್ರಯಗಳು, ಈಶನತ್ರಯಗಳು, ಷಡೂರ್ಮಿಗಳು, ದ್ವಂದ್ವಗಳು, ಅಜ್ಞಾನ, ದುಷ್ಟಭಾವನೆಗಳು, ಕರ್ತೃತ್ವ ಅಭಿಮಾನ, ಇವೆಲ್ಲವೂ ಕೂಡ ಮೊಸಳಿಗಳೇ. ಇಷ್ಟು ಮೊಸಳಿಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆಲ್ಲ ಸಿಕ್ಕಾಕೊಂಡು ಹರಿಯನ್ನು ಮರೆತು ಮೊಸಳಿ ಬಾಯಿಗೆ ಬಿದ್ದಿದ್ದೀವಿ. ಆದರೆ ಅಲ್ಲಿ ಮೊಸಳಿ ಬಾಯಿಗೆ ಬಿದ್ದ ಗಜರಾಜನಿಗೆ ಬಿದ್ದಿದ್ದೀನಿ ಅಂತ ಗೊತ್ತಾಯಿತು, ಅದರಿಂದ ಹೊರಗೆ ಬರಲಿಕ್ಕೆ ಪರಮಾತ್ಮನ ಸ್ತೋತ್ರ ಮಾಡಿ ಹೊರಗೆ ಬಂದ. ನಾವು ಮೊಸಳಿ ಬಾಯಿಗೆ, ಇಷ್ಟು ಮೊಸಳಿಗಳ ಬಾಯಿಗೆ ಬಿದ್ದದ್ದು ಕೂಡ ತಿಳಿಯದೆ ಒದ್ದಾಡ್ತಾ ನಾವಿದ್ದೀವಿ. ನಿಜ ಸ್ಥಿತಿಯನ್ನು ತಿಳಿದು ಹರಿಯನ್ನು ನೆನೆದು ಮೊರ ಹೊಕ್ಕಿದರೆ ಮಾತ್ರ ಸದ್ಗತಿಯ ಅವಕಾಶವಿರುತ್ತೆ ನಮಗೆ. ಆದ್ದರಿಂದ ಕರಿ ಹೇಗಾದರೆ ಮೊರೆ ಹೊಕ್ಕಿ ಹರಿಯನ್ನು ಕರೆಯಲು, ಆ ಮೊರೆ ಕೇಳಿ ಹರಿಯಿಂದ ಮಕರಿಯ ಶಿರ ತರೆದು ಕರಿಯ ಪೊರೆದ ಹರಿಯ ಶೌರ್ಯ ಕರುಣ ಸಿರಿಯ ಹಿರಿಯತನ ನಾವು ಹೇಳಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಕರಿಯನ್ನು ಮೊರೆ ಹೊಕ್ಕಿದ್ದಾನೆ, ಹರಿಯನ್ನು ಕರೆದಿದ್ದಾನೆ, ಆ ಮೊರೆಯನ್ನು ಕೇಳಿ. ಅರಿ ಅಂದರೆ ಅರಗಳುಳ್ಳದ್ದು ಅರಿ, ಚಕ್ರ, ಅದಕ್ಕೆ ಅರಿ ಅಂತ ಕರೀತಾರೆ. ಅರಿ ಅಂದರೆ ಶತ್ರು ಅಂತ ಒಂದು ಅರ್ಥ ಇದೆ, ಅರಿ ಅಂದರೆ ಚಕ್ರ ಅಂತಲೂ ಒಂದು ಅರ್ಥ ಇದೆ. ಆ ಚಕ್ರದಿಂದ ಮಕರಿ ಮೊಸಳಿಯ ಶಿರ ತಲೆಯನ್ನು ತರೆದು ಕಡೆದು ಕರಿಯ ಅಂದರೆ ಆನೆಯ ಆನೆಯನ್ನು ಪೊರೆದ ರಕ್ಷಣೆ ಮಾಡಿದಂತಹ ಶೌರಿ ಹರಿಯ ಕರುಣ ಸಂಪತ್ತು ಕರುಣ ಸಿರಿ ಆ ಹಿರಿಯತನ ಅದು ನಾವು ವರ್ಣನೆ ಮಾ ಭಗವಂತ ಅಷ್ಟು ಕರುಣಾಮಯ ಅಂತ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಆದ್ದರಿಂದ ಪ್ರಹ್ಲಾದನಂತೆ ಇರದೇ ಇರುವುದು ಅಸಾಧ್ಯವಾದರೂ ಕೂಡ, ಗಜರಾಜನಂತೆ ಇರುವುದು ಅಸಾಧ್ಯವಾದರೂ ಕೂಡ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಅವನೇ ನಮ್ಮ ರಕ್ಷಕ, ಅವನೇ ಸ್ವತಂತ್ರ, ಅವನೇ ನಮ್ಮನ್ನು ಕಾಪಾಡಲಕ್ಕೆ ಸಮರ್ಥನಾಗಿದ್ದಾನೆ, ಬೇರೆ ಯಾರು ನಮ್ಮನ್ನು ಕಾಪಾಡಲಕ್ಕೆ ಸಮರ್ಥರಲ್ಲ, ಈ ಸಂಸಾರದಲ್ಲಿ ಸಿಗಾಕೊಂಡಿದ್ದೀವಿ, ನಮ್ಮನ್ನು ಆ ಭಗವಂತನೇ ಕಾಪಾಡಬೇಕಂತ ನಾವು ನಿತ್ಯ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅನ್ನುವುದನ್ನು ಈ ಪದ್ಯ ನಮಗೆ ಸೂಚನೆ ಮಾಡಿಕೊಡುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ, ಎನ್ ನಿರ್ವಿಕಾರ ಪರರೂಪ ವಿಚಿಂತನೇನ ಯೋಗೀಶ್ವರ ವಿಷಯವೀತ ಸಮಸ್ತರಾಗಾಹ ವಿಶ್ರಾಂತಿ ಮಾಪುರ ವಿನಾಶವತೀಂ ಪರಾಖ್ಯಾಂ ಸತ್ವಂ ನೃಸಿಂಹ ಮೈ ದೇಹಿ ಕೃಪಾವಲೋಕಂ. ಇಲ್ಲಿ ನಾವು ಪದಗಳನ್ನು ಬಿಡಿಸಿದ್ದೆ, ಎನ್ ನಿರ್ವಿಕಾರ ಅಂದ್ರೆ ಯತ್ ನಿರ್ವಿಕಾರ, ಪರ ರೂಪ ವಿಚಿಂತನೇನ, ಸೊ ನಿರ್ವಿಕಾರ ಯತ್ ಪರ ರೂಪ ವಿಚಿಂತನೇನ ಯೋಗೀಶ್ವರಾಹ, ಯೋಗಿ ಈಶ್ವರಾಹ ವಿಷಯ ವೀತ ಸಮಸ್ತ ರಾಗಾಹ ಅವಿನಾಶವತೀಂ, ಇಲ್ಲಿ ವಿಶ್ರಾಂತಿ ಮಾಪುರ ಅವಿನಾಶವತೀಂ ಅಂತಿಂ ಆಪುಹು ಅವಿನಾಶವತೀಂ ಅಂತೇಳಿ, ಸೊ ವಿಶ್ರಾಂತಿಯನ್ನು ಪಡೆದಿದ್ದಾರೆ ಅಲ್ಲಿ ಆಪುಹು ಅವಿನಾಶವತೀಂ, ಅವಿನಾಶವತೀಂ ಆಗತ್ತೆ ವಿಶ್ರಾಂತಿ ಮಾಪುರ ಅವಿನಾಶವತೀಂ. ಪರಾಖ್ಯಾಂ ಪರ ಆಖ್ಯಾಂ ಸ ತ್ವಂ ನೃಸಿಂಹ ಮೈ ದೇಹಿ ಕೃಪಾವಲೋಕಂ ಅಂತ ಪದ ಛೇದ. ಅದರ ಅರ್ಥ ಏನು ಅಂತ ಹೇಳಿದರೆ, ನಿರ್ವಿಕಾರ, ನಿರ್ವಿಕಾರನಾದಂತಹ ಅಂದ್ರೆ ವಿಕಾರಗಳಿಲ್ಲ, ಯಾವ ವಿಕಾರಗಳು ಇಲ್ಲ, ಭಗವಂತನಿಗೂ ವಿಕಾರಗಳಿಲ್ಲ, ಜೀವನಿಗೂ ವಿಕಾರಗಳಿಲ್ಲ. ಆದರೆ ವ್ಯತ್ಯಾಸ ಏನು, ಜೀವನಿಗೆ ಜೀವ ಸ್ವರೂಪದಲ್ಲಿ ವಿಕಾರವಿಲ್ಲ, ಆದರೆ ಜೀವನಿಗೆ ಕೊಟ್ಟ ದೇಹದಲ್ಲಿ ವಿಕಾರಗಳು ಬಂದಾಗ ಆ ಜೀವ ತನಗಿರುವ ಅಜ್ಞಾನದಿಂದ ಆ ವಿಕಾರಗಳು ತನಗೆ ಬಂತು ಅಂತ ಹೇಳಿ ಎಲ್ಲ ಗೊಂದಲಕ್ಕೆ ಒಳಗಾಗಿದ್ದಾನೆ. ಪೀಡೆಗಳೆಲ್ಲ ಆ ಜೀವನಿಗೆ ಆ ರೂಪವಾಗಿ ದೇಹಕ್ಕಿರುವ ಪೀಡೆಗಳನ್ನು ತನಗೆ ಬರುವ ಪೀಡೆಗಳಂತ ಅಭಿಮಾನದಿಂದ ತಿಳಿದವನಾಗಿ ಆ ಪೀಡೆಗಳಿಗೆ ಒಳಗಾಗಿದ್ದಾನೆ ಜೀವ. ಆದ್ದರಿಂದ ಈ ನಿರ್ವಿಕಾರ ಶಬ್ದ ಭಗವಂತನಿಗೆ ಅನ್ವಯ, ಅವನು ಎಲ್ಲ ವಿಧವಾಗಿ ನಿರ್ವಿಕಾರ, ಯಾವತ್ತೂ ಅವನಿಗೆ ಯಾವ ಪೀಡೆಯೂ ಇಲ್ಲ, ಯಾವ ದುಃಖವೂ ಇಲ್ಲ, ಎಲ್ಲ ಕಾಲದಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ವಿಧವಾಗಿಯೂ ವಿಕಾರವಿಲ್ಲದೆ ಇರುವಂತಹ ಯಾವ ಪರರೂಪ ಸರ್ವೋತ್ಕೃಷ್ಟನಾದಂತಹ, ಸೊ ಭಗವಂತನನ್ನು ಹೇಳ್ತಾ ಪರರೂಪ ಅಂದ್ರೆ ಸರ್ವೋತ್ಕೃಷ್ಟವಾದ ನಿನ್ನ ಮಂಗಳ ರೂಪದ ವಿಚಿಂತನೇನ, ಪರರೂಪ ವಿಚಿಂತನೇನ, ನಿನ್ನ ಪರರೂಪ, ಪರ ಅಂದ್ರೆ ಶ್ರೇಷ್ಠವಾದ ರೂಪ, ನಿನ್ನ ಮಂಗಳ ರೂಪದ ಶ್ರೇಷ್ಠವಾದ ಸರ್ವ ಉತ್ಕೃಷ್ಟವಾದ ನಿನ್ನ ಮಂಗಳ ರೂಪದ ವಿಚಿಂತನೇನ ವಿಶಿಷ್ಟ ಧ್ಯಾನದಿಂದ ಯೋಗಿ ಈಶ್ವರಾಹ, ಯೋಗಿ ಈಶ್ವರರು ಅಂದ್ರೆ ಯೋಗಿಯೇ ವರೇಣ್ಯರು, ಯೋಗಿ ಶ್ರೇಷ್ಠ, ಇಲ್ಲಿ ಈಶ್ವರ ಅನ್ನೋ ಶಬ್ದ ಶ್ರೇಷ್ಠರು, ಯೋಗೀಶ್ವರರಂದ್ರೆ ಯೋಗಿಗಳಲ್ಲಿ ಶ್ರೇಷ್ಠ ಅಂದ್ರೆ ಶ್ರೇಷ್ಠರಾದ ಯೋಗಿಗಳು, ಯೋಗಿ ವರೇಣ್ಯರು ಅಂತೀವಲ್ಲ ಆ ವಿಧವಾಗಿ ಯೋಗಿ ವರೇಣ್ಯರು, ಯೋಗಿ ಶ್ರೇಷ್ಠರು. ವಿಷಯ ವೀತ ಸಮಸ್ತ ರಾಗಾಹ, ವಿಷಯ ವೀತ ಸಮಸ್ತ ರಾಗಾಹ ಅಂದ್ರೆ ವಿಷಯ ಆಸಕ್ತಿ ಮಮಕಾರಗಳನ್ನು ದೂರ ಮಾಡಿಕೊಂಡಿದ್ದ. ವೀತ ಅಂದ್ರೆ ವಿಗತ, ವೀತ ಅನ್ನುವುದಕ್ಕೆ ಇಲ್ಲದೆ ಮಾಡಿಕೊಳ್ಳುವುದು, ದೂರ ಮಾಡಿಕೊಳ್ಳುವುದು, ಬಿಟ್ಟು ಬಿಡುವುದು. ಸಮಸ್ತ ಎಲ್ಲ ವಿಧವಾದ ರಾಗಾಹ ಅಟ್ಯಾಚ್ಮೆಂಟ್ಸ್, ವಿಷಯದಿಂದ ಬರುವ ಎಲ್ಲ ಅಟ್ಯಾಚ್ಮೆಂಟ್ಸ್ ಬಾಂಡೇಜಸ್ ಅನ್ನು ದೂರ ಮಾಡಿಕೊಂಡು ಅನುರಾಗ ಸಮಸ್ತ ಅಟ್ಯಾಚ್ಮೆಂಟ್ಸ್ ಅಫಿನಿಟೀಸ್ ಅವುಗಳನ್ನು ದೂರ ಮಾಡಿಕೊಂಡು ವೀತ ಸಮಸ್ತ ರಾಗಾಹ ಅನ್ನೋದು ವಿಷಯ ವೀತ ವಿಷಯಗಳಿಲ್ಲದೆ ಮಾಡಿಕೊಳ್ಳುವುದು. ವೀತ ಸಮಸ್ತ ರಾಗಾಹ ಯಾವ ರಾಗಗಳು, ರಾಗ ಅಂದ್ರೆ ಅಟ್ಯಾಚ್ಮೆಂಟ್ಸ್, ರಕ್ತಿ ರಾಗ ಅನುರಕ್ತಿ ಅನುರಾಗ ಅದಕ್ಕೆ ರಾಗ ಅಂದ್ರೆ ಅನುರಾಗ ಅಂದ್ರೆ ಒಂದೇ, ಅದನ್ನು ಬಿಡಿಸಿಕೊಂಡಿದ್ದಾರೆ. ಆ ವಿಧವಾಗಿ ಯೋಗಿ ಶ್ರೇಷ್ಠರು ಇರುವುದರಿಂದ ಅವಿನಾಶವತೀಂ, ನಾಶವಿಲ್ಲದೆ ಇರುವಂತಹ, ವಿನಾಶವತಿ ಅಂದ್ರೆ ವಿನಾಶವುಳ್ಳದ್ದು, ಅವಿನಾಶವತಿ ಅಂದ್ರೆ ವಿನಾಶ ಇಲ್ಲದೆ ನಾಶವಿಲ್ಲದೆ ಯಾವ ಡಿಸ್ಟ್ರಕ್ಷನ್ ಇಲ್ಲದೆ ಅಂತವಿಲ್ಲದ ಕಡಿಮೆ ಆಗದ ಏಕರೀತಿಯಲ್ಲಿರುವ ಅನರ್ಥ. ವಿನಾಶವಿಲ್ಲ ಅಂದ್ರೆ ಏನು, ನಾಶವಿಲ್ಲ, ನಾಶವಿಲ್ಲ ಅಂದ್ರೇನು ಅಂತವಿಲ್ಲ, ಅಂತವಿಲ್ಲ ಅಂದ್ರೇನು ಕಡಿಮೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂದ್ರೆ ಏಕರೀತಿಯಲ್ಲಿರುತ್ತೆ. ಹೀಗಿರುವಂತಹ ಪರ ಆಖ್ಯಾಂ ಸರ್ವಶ್ರೇಷ್ಠವೆಂದು ಪ್ರಖ್ಯಾತಿ ಪಡೆದಂತಹ ವಿಶ್ರಾಂತಿಂ, ವಿಶ್ರಾಂತಿ ಅಂದ್ರೆ ರೆಸ್ಟ್ ಅಂತ ಲೌಕಿಕವಾದ ಅರ್ಥ. ಅದೇ ಶಾಸ್ತ್ರದಲ್ಲಿ ವಿಶ್ರಾಂತಿ ಅಂತ ಹೇಳಿದರೆ ಮೋಕ್ಷಸ್ಥಾನ, ಸೊ ಸರ್ವಶ್ರೇಷ್ಠ ಅಂತ ಪ್ರಖ್ಯಾತಿಯಾದಂತಹ ಮೋಕ್ಷಸ್ಥಾನವನ್ನು ಆಪುಹು ಹೊಂದಿದ್ದಾರೋ ಅಷ್ಟೇ ಅಲ್ಲದೆ ಇನ್ನು ಮುಂದೆನೂ ಹೊಂದುತ್ತಾರೆ, ಅಂದ್ರೆ ಯಾವಾಗಲೂ ಹೊಂದುತ್ತಾರೆ. ಈ ವಿಧವಾಗಿ ಯೋಗಿ ಶ್ರೇಷ್ಠರು ಭಗವಂತನ ಶರಣಾಗಿ ಮೋಕ್ಷವನ್ನು ಪಡೆಯುತ್ತಾರೆಯೋ ಅಂತಹ ಸ ತ್ವಂ ನೃಸಿಂಹ, ಅಂತಹ ಸ್ವಾಮಿಯಾದ ಕರುಣಾಮಯನಾದ ಶ್ರೀ ನರಸಿಂಹದೇವರೇ ನೀನು, ಸತ್ವಂ ನೃಸಿಂಹ ಹೇ ನರಸಿಂಹದೇವರೇ ನೀನು ಮಯಿ ನನ್ನಲ್ಲಿ ಕೃಪಾವಲೋಕಂ, ಕೃಪಾದೃಷ್ಟಿಯನ್ನು ಕರುಣಾದೃಷ್ಟಿಯನ್ನು ಥೇಹಿ ಇಡು ಅಂತ ಹೇಳಿ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಸೊ ಯಾವ ಕಾಲದಲ್ಲಿ ವಿಕಾರವಿಲ್ಲದೆ ಸರ್ವೋತ್ಕೃಷ್ಟನಾದಂತಹ ನಿನ್ನ ಮಂಗಳ ರೂಪದ ವಿಶಿಷ್ಟ ಧ್ಯಾನದಿಂದ ಯೋಗಿ ಶ್ರೇಷ್ಠರು ಯೋಗಿ ವರೇಣ್ಯರು ವಿಷಯಾಸಕ್ತಿ ಮಮಕಾರಗಳನ್ನು ದೂರ ಮಾಡಿಕೊಂಡು ನಾಶವಿಲ್ಲದೆ ಇರುವಂತಹ ಅಂತವಿಲ್ಲದೆ ಇರುವಂತಹ ಕಡಿಮೆ ಆಗದೆ ಇರುವಂತಹ ಏಕರೀತಿಯಲ್ಲಿರುವಂತಹ ಸರ್ವಶ್ರೇಷ್ಠ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಮೋಕ್ಷದ ಸ್ಥಾನವನ್ನು ಹೊಂದಿದ್ದಾರೋ ಇನ್ನು ಮುಂದೆನೂ ಹೊಂದುತ್ತಾರೆಯೋ ಅಂತ ಸ್ವಾಮಿಯಾದ ಕರುಣಾಮಯನಾದ ಶ್ರೀಹರಿಯೇ ನರಸಿಂಹದೇವರೇ ನೀನು ನನ್ನಲ್ಲಿ ಕೃಪಾದೃಷ್ಟಿಯನ್ನು ಕರುಣಾದೃಷ್ಟಿಯನ್ನು ಇಡು ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಇಲ್ಲಿ ವಿಶೇಷ ಅಂಶ ಏನು ಅಂತ ಹೇಳಿದರೆ, ನಾವು ಸಂಸಾರದಲ್ಲಿ ಸುಖವೂ ಇದಲ್ಲವಲ್ಲಿ, ಏನೋ ಯಾವುದೇ ಸಂಸಾರ ಅಂದ್ರೆ ಕಷ್ಟ 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 ಅಂತ ಹೇಳಿದ್ರೆ ಸಂಸಾರದಲ್ಲಿ ಸುಖ ಕೂಡ ಬೇಕಾದಷ್ಟು ಇದಲ್ಲವ. ಸೊ ವೈ ಲುಕ್ ಡೌನ್ ಅಪಾನ್ ಸಂಸಾರ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಎಷ್ಟು ಸುಖ ದೊರಕಿದರೂ ಅದು ಸುಖ ಶಾಶ್ವತವಲ್ಲ, ಅದು ಹೊರಟೋಗತ್ತೆ. ಒಂದು ಎರಡನೇದು ಅದು ದುಃಖ ಮಿಶ್ರಿತ, ಈಗ ಸುಖ ಇರುತ್ತೆ ಮತ್ತು ದುಃಖ ಬರುತ್ತೆ, ದುಃಖ ಮಿಶ್ರಿತವಾಗಿ ಇರುತ್ತೆ, ಅದು ಅಶಾಶ್ವತವೂ ಹೌದು. ಶಾಶ್ವತವಾದ ದುಃಖ ಸ್ಪರ್ಶವಿಲ್ಲದ ಸುಖ ಬೇಕಂದ್ರೆ ಮೋಕ್ಷವೇ, ಅದು ಮೋಕ್ಷದಲ್ಲಿ ಮಾತ್ರ ಸಿಗುತ್ತೆ. ಅದು ಅಶಾಶ್ವತವಾಗಿರುವಂತಹ ದುಃಖ ಮಿಶ್ರಿತವಾಗಿರುವಂತಹ ಈ ಸಂಸಾರ ಬೇಡ, ಶಾಶ್ವತವಾಗಿರುವಂತಹ ದುಃಖ ಸ್ಪರ್ಶವೇ ಇಲ್ಲದೆ ಇರುವಂತಹ ಸುಖ ಮೋಕ್ಷದಲ್ಲಿ ಮಾತ್ರ ಸಿಗುತ್ತೆ ಅಂತ ಮೋಕ್ಷ ಬೇಕು. ಆ ಮೋಕ್ಷವನ್ನು ಕೊಡಬಲ್ಲವನು ಶ್ರೀಹರಿ ಮಾತ್ರ. ಲಕ್ಷ್ಮೀ ವಾಯುದೇವರು, ಲಕ್ಷ್ಮೀದೇವಿ ಕೂಡ ಭಗವಂತನ ಆಜ್ಞೆಯಿಂದ ಕೊಡ್ತಾಳೆ, ವಾಯುದೇವರು ಕೂಡ ಭಗವಂತನ ಆಜ್ಞೆಯಿಂದ ಮೋಕ್ಷ ಕೊಡ್ತಾರೆ, ಆದರೆ ಸ್ವತಂತ್ರನಾಗಿ ಮೋಕ್ಷ ಕೊಡುವವನು ಶ್ರೀಹರಿ ಮಾತ್ರ ಅಂತ ಹೇಳಿ ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ, ಯದ್ರೂಪ ಮುಗ್ರ ಪರಿಮರ್ದನ ಭಾವಶಾಲಿ ಸಂಚಿಂತನೇನ ಸಕಲಾಘ ವಿನಾಶಕಾರಿ ಭೂತ ಜ್ವರ ಗ್ರಹ ಸಮುದ್ಭವ ಭೀತಿನಾಶಂ ಸತ್ವಂ ನೃಸಿಂಹ ಮೈಥೇಯಿ ಕೃಪಾವಲೋಕಂ. ಇದು ಒಂಬತ್ತನೇ ಶ್ಲೋಕ, ಎಂಟಾದ್ಮೇಲೆ ಒಂಬತ್ತನೇ ಶ್ಲೋಕ. ಇದರ ಪದಚ್ಛೇದ ಹೇಗಂದ್ರೆ, ಯದ್ ರೂಪ, ಯತ್ ರೂಪಂ ಉಗ್ರ ಪರಿಮರ್ದನ ಭಾವಶಾಲಿ ಸಂಚಿಂತನೇನ ಸಮ್ಯಕ್ ಚಿಂತನೇನ ಸಕಲ ಅಘ ವಿನಾಶಕಾರಿ ಭೂತ ಜ್ವರ ಗ್ರಹ ಸಮುದ್ಭವ ಸಮ್ಯಕ್ ಉದ್ಭವ ಭೀತಿ ನಾಶಂ ಸ ತ್ವಂ ನೃಸಿಂಹ ಮೈ ಧೇಯಿ ಕೃಪಾ ಅವಲೋಕಂ. ಅಂದರೆ ಆ ಭಗವಂತನ ರೂಪ ಚಿಂತನೆಯಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯತ್ ಯಾವ ಭಗವಂತನ ರೂಪಂ ನರಸಿಂಹ ರೂಪವಾದರೆ ಸಂಚಿಂತನೇನ ಸಮ್ಯಕ್ ಚಿಂತನೇನ ಚೆನ್ನಾಗಿ, ಚೆನ್ನಾಗಿ ಅಂದ್ರೆ ಅರ್ಥ ಏನು, ಭಕ್ತಿಯಿಂದ ಅಂತ ಅರ್ಥ. ಚೆನ್ನಾಗಿ ಸಮ್ಯಕ್ ಅಂದ್ರೆ ಚೆನ್ನಾಗಿ, ಚೆನ್ನಾಗಿ ಅಂದ್ರೆ ಏನು, ಭಕ್ತಿಯಿಂದ ಚಿಂತನ ಮಾಡುವುದು, ಧ್ಯಾನ ಮಾಡುವುದು. ಧ್ಯಾನ ಮಾಡುವುದರಿಂದ ಹಾಗೆ ಮಾಡುವ ಸಜ್ಜನರಿಗೆ ಉಗ್ರತೆ ಭಯಂಕರವಾಗಿರುವಂತಹ ಪರಿಮರ್ದನ ಉಗ್ರತೆಯನ್ನು, ಉಗ್ರ ಪರಿಮರ್ದನ ಭಾವಶಾಲಿ ಉಗ್ರತೆಯನ್ನು ನಾಶ ಮಾಡ್ತಾನೆ. ಉಗ್ರ ಪರಿಮರ್ದನ ಅಂದ್ರೆ ಅಂತಹ ಚಿಂತನೆಯಿಂದ ಉಗ್ರತೆಯನ್ನು ಉಗ್ರ ಪರಿಮರ್ದನ ಅಂದ್ರೆ ಉಗ್ರತೆಯನ್ನು ಪರಿಮರ್ದನ ಮಾಡುವುದು. ಉಗ್ರತೆ ಅಂದ್ರೆ ಏನು, ಭಯಂಕರ, ಯಾವ ಫಿಯರ್ ನಮಗೆ ಎಲ್ಲ ಕಡೆ ಉಗ್ರತೆ ಕಾಣಿಸುತ್ತೆ, ಅದನ್ನು ಪರಿಮರ್ದನ ಮಾಡ್ತಾನೆ. ಸೊ ಉಗ್ರ ಪರಿಮರ್ದನ ಭಾವಶಾಲಿ ಅಂತಹ ನಾಶಗೊಳಿಸುವಂತಹ ಭಾವನೆಗಳನ್ನು ಕೊಡ್ತಾನೆ. ಮಾಂಗಲ್ಯ, ಶಾಂತಿ, ಸೌಖ್ಯ, ಸೌಭಾಗ್ಯ ಇವುಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಯಾಕೆ, ಅವನು ಚಿಂತನೆ ಮಾಡಿದರೆ. ಹೀಗೆ ಸಕಲ ಅಂದ್ರೆ ಶಿಷ್ಟರು, ಸಜ್ಜನರು ಮಾಡುವಂತಹ ಎಲ್ಲ ವಿಧವಾದಂತಹ ಅಘ ಪಾಪಗಳನ್ನು ವಿನಾಶಕಾರಿ, ವಿನಾಶ ಮಾಡುತ್ತದೆಯೋ ಯಾವ ಭಗವಂತನ ರೂಪ ಚಿಂತನೆಯಿಂದ ಇವೆಲ್ಲವೂ ನಾಶವಾಗುತ್ತದೋ, ಭೂತ ಜ್ವರ ಗ್ರಹ ಸಮುದ್ಭವ ಭೀತಿನಾಶಂ. ಅಂದರೆ ಭೂತಗಳು, ದುಷ್ಟಶಕ್ತಿಗಳು, ಜ್ವರ, ಜ್ವರಾದಿ ವ್ಯಾಧಿಗಳು, ಗ್ರಹ ಹಿಡಿದು ಪ್ರಭಾವ ಬೀರುವಂತಹ ಪಿಶಾಚಾದಿಗಳು. ಗ್ರಹಗಳಂತ ಹೇಳಿದರೆ ದುಷ್ಟಗ್ರಹಗಳ, ಗ್ರಹ ಅನ್ನುವ ಶಬ್ದಕ್ಕೆ ಯಾವುದು ನಮ್ಮನ್ನು ಹಿಡಿಯುತ್ತೋ ಅದು ಗ್ರಹ. ಪಿಶಾಚಿ ಹಿಡಿದ ಪಿಶಾಚಿಯೂ ಗ್ರಹ, ಈವಿಲ್ ಫೋರ್ಸಸ್ ಇದ್ದ ಅದು ಹಿಡಿದ ಅವು ಗ್ರಹಗಳೇ. ಯಾವುದು ನಮ್ಮನ್ನು ಹಿಡಿಯುತ್ತೋ ಅವೆಲ್ಲವೂ ಗ್ರಹಗಳು. ಅವು ಎಲ್ಲದರಿಂದ ನಮಗೆ ಉಂಟಾಗುವುದು ಸಮ್ ಉದ್ಭವ, ಸಮ್ಯಕ್ ಉದ್ಭವ, ಚೆನ್ನಾಗಿ ಅಂದ್ರೆ, ಚೆನ್ನಾಗಂದ್ರೆ ನಮ್ಮನ್ನು ಗೋಳಾಡಿಸುವಂತಹ, ನಮ್ಮನ್ನು ಬಹಳ ಪೀಡೆಗೆ ಒಳಗಾಗುವಂತೆ ಮಾಡುವಂತಹ ಭೀತಿ ಭಯವನ್ನು ನಾಶಂ ನಾಶ ಮಾಡುತ್ತೋ ಯಾವುದು, ಯಾವ ಭಗವಂತನ ಚಿಂತನೆಯ ಧ್ಯಾನವಾದರೆ ಹೀಗೆ ನಾಶ ಮಾಡುತ್ತೋ ಅಂತಹ ಭಗವಂತನಾದ ನರಸಿಂಹದೇವರು ಸತ್ವಂ ನೃಸಿಂಹ, ಅಂತಹ ಸ್ವಾಮಿಯಾದ ಕರುಣಾಮಯನಾದ ಶ್ರೀ ನರಸಿಂಹದೇವರೇ ನೀನು ಮಯಿ ನನ್ನಲ್ಲಿ ಕೃಪಾ ಅವಲೋಕಂ ಕೃಪಾದೃಷ್ಟಿಯನ್ನು ದೇಹಿ ಇಡು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಯಾವ ನರಸಿಂಹನ ರೂಪವಾದರೆ ಚೆನ್ನಾಗಿ ಭಕ್ತಿಯಿಂದ ಧ್ಯಾನ ಮಾಡುವುದರಿಂದ ಹಾಗೆ ಮಾಡುವ ಸಜ್ಜನರಿಗೆ ಉಗ್ರತೆಯನ್ನು ದೂರ ಮಾಡ್ತಾ, ಅಂದ್ರೆ ಭಯಂಕರವಾದ ಸ್ಥಿತಿಯನ್ನು ದೂರ ಮಾಡ್ತಾ, ದೂರ ಮಾಡುವ ಭಾವನೆಗಳನ್ನು ಕೊಡ್ತಾ ಮಾಂಗಲ್ಯ, ಶಾಂತಿ, ಸೌಖ್ಯ, ಸೌಭಾಗ್ಯಗಳನ್ನು ಕೊಡುತ್ತೋ, ಸಜ್ಜನರು, ಶಿಷ್ಟರು, ಭಗವದ್ಭಕ್ತರು ಮಾಡುವ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುತ್ತೋ, ದುಷ್ಟಶಕ್ತಿಗಳನ್ನು, ಜ್ವರಾದಿ ವ್ಯಾಧಿಗಳನ್ನು ಹಿಡಿದು ಪ್ರಭಾವ ಬೀರುವಂತಹ ಪಿಶಾಚಾದಿಗಳಿಂದ ಸಂಭವಿಸುವಂತಹ ಬರುವಂತಹ ಭಯವನ್ನು ಧ್ವಂಸ ಮಾಡುತ್ತೋ, ಅಂಥ ಸ್ವಾಮಿಯಾದ ಕರುಣಾಮಯನಾದ ಶ್ರೀ ನರಸಿಂಹದೇವರೇ, ನೀನು ನನ್ನಲ್ಲಿ ಕೃಪಾದೃಷ್ಟಿಯನ್ನು ಇಡು ಅಂತ ಹೇಳಿದ್ದಾರೆ. ಇಲ್ಲಿ ನರಸಿಂಹನ ರೂಪ ಉಗ್ರ ಅಂತ ಪ್ರಸಿದ್ಧಿ ಇದ್ದರೂ ಕೂಡ ಅದು ಎಂತ, ಅದು ದುಷ್ಟರಿಗೆ ಮಾತ್ರ ಉಗ್ರ, ಮಿಕ್ಕವರಿಗೆ ಅದು ಉಗ್ರ ಅಲ್ಲ. ಆದ್ದರಿಂದ ಇದನ್ನು ನಾವು ಇನ್ನೊಂದು ವಿಧವಾಗಿ ಅರ್ಥವನ್ನು ಮಾಡಬಹುದು. ಸೊ ಸಜ್ಜನರಿಗೆ ಶುಭಕರ, ದುಷ್ಟರಿಗೆ ಮಾತ್ರ ಭೀಕರ, ಅದು ಪಾಪಿಗಳಿಗೆ ವಿನಾಶಕಾರಿ, ಪುಣ್ಯವಂತರಿಗೆ ವಿನಾಶ ಹಾರಿ. ಆದ್ದರಿಂದ ಮೇಲಿನ ಶಬ್ದಗಳಲ್ಲಿ ಒಂದು ವಿಶೇಷವಾದ ಅರ್ಥವನ್ನು ನೋಡ್ತಾ, ನಾವು ದುಷ್ಟ ಜನರಿಗೆ ಅದು ಏನ್ ಮಾಡುತ್ತೆ ಅಂತ ಹೇಳಿದರೆ, ಮುಂಚೆ ಹೇಳಿದಂತಹ ಸಜ್ಜನರನ್ನು ರಕ್ಷಣೆ ಮಾಡುತ್ತೆ, ದುರ್ಜನರನ್ನು ಮಾಡುತ್ತೆ ಅಂತ ಹೇಳಿದರೆ, ಯತ್ ಯಾವ ರೂಪಂ ನರಸಿಂಹ ರೂಪವಾದರೆ ಸಂಚಿಂತನೇನ, ಇಲ್ಲಿ ಸಮ್ಯಕ್ ಚಿಂತನೆ ಮಾಡುವುದು ಅಂದ್ರೆ ದುಷ್ಟರು ಚಿಂತನೆ ಹೇಗೆ ಮಾಡ್ತಾರೆ, ದ್ವೇಷದಿಂದ ಚಿಂತನೆ, ಚೆನ್ನಾಗಿ ಅಂದ್ರೆ ದ್ವೇಷದಿಂದ ಚಿಂತನೆ ಮಾಡಿದರೆ, ಅಂದ್ರೆ ಭಗವಂತನನ್ನು ದ್ವೇಷದಿಂದ ಚಿಂತನೆ ಮಾಡಿದರೆ ಹಾಗೆ ಮಾಡುವಂತಹ, ಮುಂಚಿನ ಅನ್ವಯದಲ್ಲಿ ಸಜ್ಜನರಿಗೆ ಅಂತೇಳಿ, ಹಾಗೆ ಮಾಡುವಂತಹ ದುರ್ಜನರಿಗೆ ಉಗ್ರತೆಯಿಂದ ಪರಿಮರ್ದನ ಅವರನ್ನೇ ನಾಶ ಮಾಡುವುದು. ಆ ದುರ್ಜನರು ಯಾರು ಹೀಗೆ ಭಗವಂತನನ್ನು ದ್ವೇಷದಿಂದ ಚಿಂತನೆ ಮಾಡ್ತಾರೋ ಅವರನ್ನೇ ಉಗ್ರತೆಯಿಂದ ನಾಶ ಮಾಡುವಂತಹ ಭಾವಶಾಲಿ ಭಾವನೆಗಳನ್ನು ಕೊಡುತ್ತೋ, ಅಮಾಂಗಲ್ಯ, ಅಶಾಂತಿ, ದುಃಖ, ದೌರ್ಭಾಗ್ಯಗಳನ್ನು ಕೊಡುತ್ತೋ, ಸಕಲ ಆ ದುಷ್ಟರು ಮಾಡುವಂತಹ ಎಲ್ಲ ವಿಧವಾದ ಅಘ ಪಾಪಗಳಿಂದ ವಿನಾಶಕಾರಿ, ಅವರನ್ನೇ ವಿನಾಶ ಮಾಡುತ್ತೋ, ಭೂತ, ಜ್ವರ, ಗ್ರಹ, ಸಮುದ್ಭವ, ಭೀತಿನಾಶಂ, ಅಂದರೆ ಏನು, ಭೀತಿಯಿಂದ ಭೀತಿಯನ್ನು ಭಯ, ಮುಂಚಿನ ಅನ್ವಯದಲ್ಲಿ ಭಯವನ್ನು ನಾಶ ಮಾಡುವುದು, ಇಲ್ಲಿ ಭಯದಿಂದ ನಾಶ ಮಾಡ, ಅಂದ್ರೆ ಏನು, ದುಷ್ಟಶಕ್ತಿಗಳು, ಜ್ವರಾದಿ ವ್ಯಾಧಿಗಳು, ಹಿಡಿದು ಪ್ರಭಾವ ಬೀರುವಂತಹ ಪಿಶಾಚಾದಿಗಳಿಂದ ಬರುವಂತಹ ಸಂಭವಿಸುವಂತಹ ಭಯದಿಂದ ದುಷ್ಟರನ್ನೇ ನಾಶ ಮಾಡುತ್ತೆ. ಅಂತಹ ಸತ್ವಂ ನೃಸಿಂಹ ಮಯಿ ದೇಹಿ ಕೃಪಾವಲೋಕಮ, ಯಾ ನರಸಿಂಹದೇವರೇ ನನ್ನಲ್ಲಿ ಕರುಣಾದೃಷ್ಟಿಯನ್ನು ಮಾಡು ಅಂತ ಹೇಳಿ, ಹೀಗೆ ಎರಡು ವಿಧವಾದ ಅರ್ಥಗಳು ಇದೇ ಶ್ಲೋಕ. ಇದನ್ನು ಸಜ್ಜನರ ರೀತಿಯಲ್ಲಿ, ಸಜ್ಜನರಿಗೆ ಅನ್ವಯವಾಗುವಂತೆ, ದುರ್ಜನರಿಗೆ ಅನ್ವಯವಾಗುವಂತೆ ಎರಡು ವಿಧವಾಗಿ ಅರ್ಥ ಮಾಡಿ, ಸಜ್ಜನರಿಗೆ ರಕ್ಷಣೆ ಮಾಡ್ತಾನೆ, ದುರ್ಜನರಿಗೆ ನಾಶ ಮಾಡ್ತಾನೆ, ಹೀಗೆ ಭಗವಂತ ಮಾಡ್ತಾನೆ ಅಂತ. ನರಸಿಂಹದೇವರ ರೂಪವಾದರೆ ಚೆನ್ನಾಗಿ ದ್ವೇಷದಿಂದ ಚಿಂತನೆ ಮಾಡುವುದರಿಂದ ಹಾಗೆ ಮಾಡುವ ದುರ್ಜನರಿಗೆ ಉಗ್ರತೆಯಿಂದ ಅವರನ್ನೇ ನಾಶ ಮಾಡಿಸುವಂತಹ ಭಾವನೆಗಳನ್ನು ಕೊಡುತ್ತೆ, ಅಮಾಂಗಲ್ಯ, ಅಶಾಂತಿ, ದುಃಖ, ದೌರ್ಭಾಗ್ಯಗಳನ್ನು ಕೊಡುತ್ತೆ, ದುಷ್ಟರು ಮಾಡುವ ಎಲ್ಲ ಪಾಪಗಳಿಂದ ಅವರನ್ನೇ ವಿನಾಶ ಮಾಡುತ್ತೆ, ದುಷ್ಟಶಕ್ತಿಗಳು, ಜ್ವರಾದಿ ವ್ಯಾಧಿಗಳು, ಹಿಡಿದು ಪ್ರಭಾವ ಬೀರುವ ಪಿಶಾಚಾದಿಗಳಿಂದ ಸಂಭವಿಸುವಂತಹ ಭಯದಿಂದ ದುಷ್ಟರನ್ನೇ ನಾಶ ಮಾಡುತ್ತೆ. ಅಂಥ ಸ್ವಾಮಿಯಾದ ಕರುಣಾಮಯನಾದ ಶ್ರೀ ನರಸಿಂಹದೇವರೇ, ನೀನು ನನ್ನಲ್ಲಿ ಕೃಪಾದೃಷ್ಟಿಯನ್ನು ಮಾಡು, ಇಡು, ಕೃಪಾದೃಷ್ಟಿ ಇಡು ಅಂತ ಹೇಳಿ, ಇಲ್ಲಿ ಈ ವಿಧವಾಗಿ 9ನೇ ಶ್ಲೋಕಕ್ಕೆ ಎರಡು ವಿಧವಾದ ಅನ್ವಯಗಳಿಂದ ನಾವು ಚಿಂತನೆ ಮಾಡಬಹುದು. ಸೊ ಇದಾದ ಮೇಲೆ 10ನೇ ಶ್ಲೋಕ ಏನನ್ನುವುದು ನಾವು ನೆಕ್ಸ್ಟ್ ಕ್ಲಾಸ್ನ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ